ஹரி ஓம் ஸ்ரீ குருப்பியோ நம அப்ரமம் மங்கரயிதம் அதிடம் இன்னும் சதா ஆனந்ததி துவந்தம் ஜெயதாபத்ரயாபகம் நித்யா சித்தாந்த சித்தாந்த வித்வம்சன் சக்கர நிர்பாசாம் நோகம்பரே அத்திகல்ப்த கல்பயம் பிரத்யத்திகேசரி வியாசதீர்த்த குரு பூயாத் சஸ்மிஷ்டாத சித்தே தபோ வித்யா விருத்தியாதி சத்மோகாகரானம் வாயுராஜகுந்தே கீர்தாஷியான் வித்யா ராகவேந்திராய சித்திரம் ரதாய சாத்தாங்க புருஷாய அனுராம் காமகினவே துர்வாதி துவாந்திரவே வைஷ்ணவேந்திய வேந்திரே ஸ்ரீ ராகவேந்திர குருவே நிமத்தியாளரே ஆ பாதமதி பர்யந்தம் குருநாமாக்தி சரே தேன விக்ரஹ பிரஷ்யந்தி சித்தியந்த மனோரசாஹ ஹரி ஓம் ஸ்ரீ குருப்பியோ நமஹ. ನಾವು ದ್ವಾದಶ ಸ್ತೋತ್ರದಲ್ಲಿ ಶ್ರೀ ಸ್ತುತಿ ಅಂತ ಪ್ರಸಿದ್ಧವಾಗಿರುವಂತಹ ಸ್ತೋತ್ರವನ್ನು ನೋಡ್ತಾ ಬಂದಿದ್ದೀವಿ. ಅಲ್ಲಿ ನಾವು 7ನೇ ಶ್ಲೋಕ ಲಾಸ್ಟ್ ಲಾಸ್ಟ್ ನೋಡಿದ್ದೀವಿ. ಜಸ್ಟ್ ಒಂದೆರಡು ಪ್ರಶ್ನೆಗಳಲ್ಲಿ ಬರಬಹುದಾದಂಥ ಪ್ರಶ್ನೆಗಳು ಡಿಸ್ಕಸ್ ಮಾಡಿರ್ಬೋದು, ಮತ್ತೊಂಥರ ಏನು ಡೌಟ್ಸ್ ಬರುತ್ತೆ ಅನ್ನೋದನ್ನು ನೋಡಿಬಿಟ್ಟು 8ನೇ ಶ್ಲೋಕ ಹೋಗೋಣ. ಇದು ದ್ವಾದಶ ಸ್ತೋತ್ರದಲ್ಲಿರುವಂತಹ ಇದು ಪ್ರಚಲಿತ ಪಾಠದಲ್ಲಿ 7ನೇ ಅಧ್ಯಾಯ. ಆದರೆ ಋಷಿಕೇಶ ತೀರ್ಥ ಮೂಲ ಪಾಠ ತಗೊಂಡ್ರೆ ಇದು ಮೊದಲನೇ ಅಧ್ಯಾಯವಾಗಿದೆ. ಸೊ ಇದರಲ್ಲಿ ಈ 7ನೇ ಶ್ಲೋಕ ಶೇಷದೇವರನ್ನು ಸ್ತೋತ್ರ ಮಾಡುವಂತಹದ್ದು. ತತ್ಪಾದ ಪಂಕಜ ಮಹಾಸನ ಸಾಮವಾಪ ಶರ್ವಾದಿ ವಂದ್ಯತರನೋ ಯಥಾಂಗಲೇಶ ಆಶ್ರಿತ್ಯ ನಾಗಪತಿರಣ್ಯ ಸುರೈದ್ರಾಪಂ ಶ್ರೀಯತ್ಕಟಾಕ್ಷ ಬಲವತ್ಯಯುತಂ ನಮಾಮಿ ಅಂತೇಳಿ ನಾಗಪತಿಯಾದಂತಹ ಶೇಷದೇವರನ್ನು ಸ್ತೋತ್ರ ಮಾಡುವಂತಹದ್ದು. ಇಲ್ಲಿ ಮದ್ದು ಸಂಪ್ರದಾಯದಲ್ಲಿ ಅಷ್ಟು ಪರಿಚಯ ಇಲ್ಲದೆ ಇಲ್ಲ, ಸ್ವಲ್ಪ ಡೌಟ್ ಬರುವಂತ ಕೆಲವು ಜನಕ್ಕೆ ಏನಂದ್ರೆ ರುದ್ರದೇವರು ಸರ್ಪಭೂಷಣ, ನಾಗಭೂಷಣ, ಪಣಿಭೂಷಣ ಅಂತೇಳಿ ಹಾವುಗಳನ್ನು ಆಭರಣವಾಗಿ ಇಟ್ಕೊಂಡವನು. ಸೊ ಶೇಷದೇವರು ಕೂಡ ರುದ್ರದೇವರಿಗೊಂದು ಆಭರಣವಾ ಅಂತ ಕೆಲವು ಜನಕ್ಕೆ ಸಂಶಯ ಬರಬಹುದು. ಆದ್ರೆ ಇಲ್ಲ ಅಂತ ಬಹಳ ಜನ ಗೊತ್ತು. ಯಾಕಂದ್ರೆ ಈಗಿರುವಂತಹ ರುದ್ರದೇವರು ಮುಂದೆ ಶೇಷ ಪದವಿಗೆ ಹೋಗ್ತಾರೆ. ಸೊ ಆದ್ದರಿಂದ ರುದ್ರದೇವರಿಗಿಂತ ಒಂದು ಪದವಿ ಹೆಚ್ಚಿನ ಇರುವಂತಹ ಶೇಷದೇವರು. ಆದ್ದರಿಂದ ಶೇಷದೇವರು ರುದ್ರದೇವರ ಆಭರಣ ಅಲ್ಲ ಅಂತ ಗೊತ್ತಾಗತ್ತೆ. ಒಂದು ಇನ್ನೊಂದು ಸರ್ವಾದಿ ವಂದ್ಯ ಚರಣ ಅಂತೇಳಿ ಶೇಷದೇವರು ಸರ್ಪ ಹಾವು. ಸೊ ರುದ್ರ ಮುಂತಾದಂತಹ ದೇವತೆಗಳಿಂದ ಪೂಜಿಸಲ್ಪಟ್ಟಂತಹ ಚರಣಗಳು, ಪಾದಕಮಲಗಳು ಉಳ್ಳವರು ಅಂತೇಳಿ ಅಲ್ಲಿ ಸ್ತೋತ್ರ ಮಾಡಿದ್ದಾರೆ. ಸೊ ಇಲ್ಲಿ ಹಾವು ಅಂದರೆ ಚರಣಗಳೇ ಹಾಗೆ ಅಂತೇಳಿ. ಸೊ ಶೇಷದೇವರು ಅವರು ಪುರುಷ ರೂಪವನ್ನು ಧಾರಣ ಮಾಡಿಕೊಂಡಿರ್ತಾರೆ, ಎಲ್ಲ ಮಾಮೂಲು ಹಾವಿನ ರೂಪದಲ್ಲಿ ಎಲ್ಲ ಎರಡು ರೂಪಗಳನ್ನು ಧಾರಣೆ ಮಾಡುವಂತವರು. ಅಂದ್ರೆ ಒಂದು ಫಾರ್ಮ್ ನಲ್ಲಿ ಹಾವಿನ ರೂಪದಲ್ಲಿ ಇರ್ತಾರೆ ಭಗವಂತ ಶಯನ ಮಾಡುವಂತೆ, ಇನ್ನೊಂದು ರೂಪದಲ್ಲಿ ಅವರು ಪುರುಷ ಆಕಾರದಲ್ಲಿದ್ದು ಎಲ್ಲರಿಗೂ ಬೋಧನೆ ಮಾಡುವುದು, ಪಾಠ ಹೇಳುವುದು, ಉಪದೇಶ ಮಾಡುವುದು ಇವೆಲ್ಲ ಮಾಡ್ತಾರೆ. ಆದ್ದರಿಂದ ಆ ರೂಪದಲ್ಲಿ ಪುರುಷ ರೂಪದಲ್ಲಿ ಇರುವಾಗ ಅವರಿಗೆ ಚರಣಗಳು ಪಾದಗಳಿರುತ್ತೆ. ಆದ್ದರಿಂದ ರುದ್ರದೇವರು ಮುಂತಾದಂತಹ ಅವರಿಂದ ಪೂಜಿಸಲ್ಪಡುವಂತಹ ಚರಣ ಉಳ್ಳವರಂತೆ. ಮತ್ತು ರುದ್ರದೇವರು ಶೇಷದೇವರು ಒಂದೇ ಕಕ್ಷಿ. ಸೊ ರುದ್ರದೇವರಿಂದ ಪೂಜಿಸಲ್ಪಟ್ಟಂತಹ ಪಾದಕಮಲಗಳು ರುದ್ರ ಇಂದ್ರ ಮುಂತಾದ ದೇವತೆಗಳಿಂದ ಪೂಜಿಸಲ್ಪಡುವಂತಹ ಪಾದಕಮಲಗಳು ಉಳ್ಳವರು ಅಂತ ಶೇಷದೇವರಿಗೆ ಹೇಳಿದ್ರೆ ಒಂದೇ ಕಕ್ಷದಲ್ಲಿದ್ದಾರಲ್ಲವಾ ಅಂದ್ರೆ ಹೌದು, ಕಕ್ಷೆ ಒಂದೇ, ಯೋಗ್ಯತೆ ಒಂದೇ, ಆದ್ರೆ ಪದವಿ ಪ್ರಯುಕ್ತ ಭೇದ. ಈಗಿರುವ ರುದ್ರದೇವರಿಗಿಂತ ಈಗಿರುವ ಶೇಷದೇವರು ಒಂದು ಅಹೇತು ಬೈ ಪದವಿ ಪ್ರಯುಕ್ತವಾಗಿ ಭೇದ ಇದೆ. ಈಗಿರುವ ರುದ್ರದೇವರು ನೆಕ್ಸ್ಟ್ ಬ್ರಹ್ಮಕಲ್ಪದಲ್ಲಿ ಶೇಷ ಪದವಿಗೆ ಬರ್ತಾರೆ. ಹಾಗಾದ್ರೆ ಈಗಿರುವ ಸಮೀರರು ಭಾವಿ ಬ್ರಹ್ಮರು, ಹಾಗೆ ಈಗಿರುವ ರುದ್ರದೇವರು ಭಾವಿ ಶೇಷರು. ಸೊ ಆದ್ದರಿಂದ ಪದವಿ ಪ್ರಯುಕ್ತ ಭೇದ ಇದೆ. ಆದ್ದರಿಂದ ರುದ್ರಕ್ಕಿಂತ ಶೇಷ ಪದವಿ ಹೈಯರ್ ಪದವಿ. ಸೊ ಯೋಗ್ಯತೆ ಒಂದೇ, ಆದ್ರೂ ಕೂಡ ಪದವಿ ಪ್ರಯುಕ್ತ ಭೇದ ಇರುವುದರಿಂದ ರುದ್ರನಿಂದ ನಮಸ್ಕರಿಸಲ್ಪಡುವಂತಹ ಪಾದಕಮಲ ಉಳ್ಳವರು ಶೇಷದೇವರು ಅಂತ ಹೇಳುವುದು ಯುಕ್ತಿಯುಕ್ತವಾಗಿ ಆಗಿದೆ. ಅದಕ್ಕೆ ಆ ಪದವಿ ಪ್ರಯುಕ್ತ ಭೇದವನ್ನು ತಿಳಿಸುವುದಕ್ಕಾಗಿ ಆಚಾರ್ಯರು ಇಲ್ಲಿ ಸುಮ್ಮನೆ ಇಂದ್ರಾದಿ ವಂದಿತರಣ ಅಂತ ಹೇಳ್ಬೋದಾಗಿತ್ತು, ಅದೇ ಸರ್ವಾದಿ ವಂದಿತರಣ ಅಂತ ಹೇಳಿದ್ದಾರೆ. ಯಾಕಂದ್ರೆ ರುದ್ರದೇವರಿಂದಲೂ ಶೇಷದೇವರು ಪೂಜಿತರಾಗಿದ್ದಾರೆ ಅನ್ನೋದನ್ನು ತಿಳಿಸಿಕೊಡುವುದಕ್ಕಾಗಿ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ 8ನೇ ಶ್ಲೋಕದಲ್ಲಿ ಗರುಡ ದೇವರು ಹೇಗೆ ಲಕ್ಷ್ಮಿಯ ಕಟಾಕ್ಷ ಬಲದಿಂದ ಶಕ್ತಿಯನ್ನು ಪಡೆದಿದ್ದಾರೆ, ಅಂತಹ ಲಕ್ಷ್ಮಿ ಯಾವ ಅಜಿತನಾಮಕ ಪರಮಾತ್ಮನ ಕಟಾಕ್ಷ ಬಲದಿಂದ ಶಕ್ತಿಯನ್ನು ಪಡೆದಿದ್ದಾರೆ, ಅಂತಹ ಅಜಿತನಾಮಕ ಪರಮಾತ್ಮನಿಗೆ ನಮಸ್ಕಾರ ಅಂತ ಹೇಳುವಂತಹದ್ದು. ನಾಗರಿ ರುಗ್ರ ಬಲ ಪೌರುಷ ಆಪ ವಿಷ್ಣು ವಾಹತ್ವಮುತ್ತಮದವೋ ಯದಪಾಂಗಲೇಶಂ ಆಶ್ರಿತ್ಯ ಚಕ್ರ ಮುಖದೇವ ಗಣೈರ ಚಿಂತ್ಯಂ ಶ್ರೀಯತ್ಕಟಾಕ್ಷ ಬಲವತ್ಯದಿತಂ ನಮಾಮಿ ಈಗ ಪ್ರಚಲಿತ ಪಾಠದಲ್ಲಿ ವಿಷ್ಣು ವಾಹತ್ವಂ ಅನ್ನೋ ಬದಲು ವಿಷ್ಣೋರ್ ವಾಹತ್ವಂ, ಋಷಿಕೇಶ ತೀರ್ಥರ ಪಾಠದಲ್ಲಿ ವಿಷ್ಣು ವಾಹತ್ವ ಅಂತಿದೆ, ಪ್ರಚಲಿತ ಪಾಠದಲ್ಲಿ ವಿಷ್ಣೋರ್ ವಾಹತ್ವಂ ಅಂತ ಇರುತ್ತೆ. ನಾಗರಿ ರುಗ್ರ ಬಲ ಪೌರುಷ ಆಪ ವಿಷ್ಣೋರ್ ವಾಹತ್ವ ಉತ್ತಮ ಜವೋ ಯದಪಾಂಗಲೇಶಂ ಆಶ್ರಿತ್ಯ ಚಕ್ರ ಮುಖದೇವ ಗಣೈರ ಚಿಂತ್ಯಂ ಶ್ರೀಜಿಕಟಾಕ್ಷ ಬಲವತ್ಯಜಿತಂ ನಮಾಮಿ ಅಂತೇಳಿ. ಇಲ್ಲಿ ಏನು ಇದು ಅನ್ವಯ, ಹೇಗೆ ಅನ್ವಯ ಮಾಡೋಣ ಅಂತ ಹೇಳಿದ್ರೆ, ಇಲ್ಲಿ ಮೇನ್ ವರ್ಬ್ ಆಪ ಪಡೆದಿದ್ದಾರೆ. ಏನು ಆಪ? ವಿಷ್ಣೋಹ ವಾಹತ್ವಂ ಆಪ. ಆಪ ವಿಷ್ಣುವಿನ ವಾಹತ್ವವನ್ನು ಪಡೆದಿದ್ದಾರೆ. ಯಾರು ಪಡೆದಿದ್ದಾರೆ ಅಂತ ಹೇಳಿದ್ರೆ, ನಾಗಾರಿಹಿ ಉಗ್ರ ಬಲ ಪೌರುಷ ಉತ್ತಮ ಜವಹ, ಈ ಮೂರನ್ನು ಹೇಳಿದ್ದಾರೆ ಗರುಡ ದೇವರು. ಗರುಡ ದೇವರಿಗೆ ಈ ಮೂರು ವಿಶೇಷಣಗಳಿಂದ ಗರುಡ ದೇವರು ಭಗವಂತನ ವಿಷ್ಣುವಿನ ವಾಹತ್ವ ವಾಹನ ಆಗುವ ಆ ಒಂದು ದೊಡ್ಡ ಪದವಿಯನ್ನು ಪಡೆದಿದ್ದಾರೆ. ಆ ಗರುಡ ಎಂಥವನು, ಗರುಡ ದೇವರು ಎಂಥವರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ ಗರುಡ ದೇವರು ನಾಗ ಅರಿ, ನಾಗ ಅಂದ್ರೆ ಹಾವುಗಳು, ಸರ್ಪಗಳು. ಸೊ ಸರ್ಪಗಳಿಗೆ ಶತ್ರು ಅಂದ್ರೆ ಸರ್ಪಗಳನ್ನು ತಿನ್ನುವವನು, ಸರ್ಪ ಭಕ್ಷಕ ಇಲ್ಲ ಸರ್ಪ ಶತ್ರು. ಆದ್ದರಿಂದ ನಾಗಾರಿ ಅಂತ ಪ್ರಯೋಗ ಮಾಡಿದ್ದಾರೆ. ಸೊ ನಾಗ ಹಾವುಗಳಿಗೆ ಅರಿಯಾದಂತಹ ಗರುಡ ದೇವರು, ಅವರು ಉಗ್ರ ಬಲ ಪೌರುಷ ಉಳ್ಳವರು, ಅಂದ್ರೆ ಭಯಂಕರವಾದಂತಹ ಇಲ್ಲ ಶತ್ರುಗಳಿಗೆ ಭಯ ಹುಟ್ಟಿಸುವಂತಹ ಘೋರವಾದಂತಹ ಶತ್ರುಗಳಿಗೆ ಹೆದರಿಕೆ ಹುಟ್ಟಿಸುವಂತಹ ಬಲ ಪೌರುಷ ಇರುವಂತಹ ಅವರು. ಸೊ ಗರುಡ ದೇವರು ಅವರು ಬಂದರೆ ಶತ್ರುಗಳಿಗೆ ಭಯ ಆಗತ್ತೆ. ಆದ್ದರಿಂದ ಉಗ್ರ ಬಲ ಪೌರುಷ, ಭಯಂಕರವಾದ ಘೋರವಾದ ಬಲವು ಪೌರುಷವು ದೇಹ ಬಲ ಮತ್ತು ಪರಾಕ್ರಮ ಉಳ್ಳವರಂತಹ ಆಗಿದ್ದಾರೆ ಗರುಡ ದೇವರು. ಅವರು ಇನ್ನು ಉತ್ತಮ ಜವಹ, ಜವ ಅಂದ್ರೆ ವೇಗ, ಉತ್ತಮ ಜವ ಅಂದ್ರೆ ಉತ್ತಮ ವೇಗ ಉಳ್ಳವನು ಗರುಡ. ಆದ್ದರಿಂದ ಉತ್ತಮ ಜವಹ ಅಂತ ಪ್ರಯೋಗ ಮಾಡಿದ್ದಾರೆ. ಈ ವಿಧವಾಗಿ ನಾಗಾರಿಹಿ ಉಗ್ರ ಬಲ ಪೌರುಷ ಉತ್ತಮ ಜವಹ ಗರುಡ ಅಂತ ಅನ್ವಯ ಮಾಡಿಕೊಂಡು ನಾವು ತಿಳ್ಕೊಳ್ತೀವಿ. ಅವನು ಆ ಗರುಡನು ವಿಷ್ಣೋಹ ವಾಹತ್ವಂ ಆಪ, ಅದು ಬೇಸಿಕ್ ಸೆಂಟೆನ್ಸ್. ವಿಷ್ಣೋಹ ವಾಹತ್ವಂ ಅಂತ ಹೇಳಿದರೆ ವಿಷ್ಣು ದೇವರ ವಾಹನವಾಗಿರುವುದು, ಅದು ಎಂಥದ್ದು? ಕೀದೃಶಂ ವಿಷ್ಣೋಹ ವಾಹತ್ವಂ ಅಂತ ಹೇಳಿದ್ರೆ, ಶಕ್ರ ಮುಖ ದೇವ ಗಣೈ ಅಚಿಂತ್ಯಂ ಅಂತೇಳಿ, ಇಂದ್ರ ಮುಂತಾದಂತಹ ದೇವತೆಗಳಿಗೆ ಯೋಜನೆಗೂ ನಿಲ್ಲದೇ ಇರುವಂತಹದ್ದು ಆ ಭಗವಂತನ ವಾಹನವಾಗುವ ಆ ಒಂದು ದೊಡ್ಡ ಪದವಿ, ಅದು ಒಂದು ವಿಧವಾದ ಗರುಡ ಪದವಿ ಇದ್ದಂತೆ. ಸೊ ಆ ಪದವಿ, ಆ ಗರುಡ ಪದವಿಯನ್ನು ಪಡೆದಿದವರು. ಸೊ ಈಗಿರುವಂತಹ ಗರುಡ ಭಾವಿ ನೆಕ್ಸ್ಟ್ ಕಲ್ಪದಲ್ಲಿ ಮೋಕ್ಷಕ್ಕೆ ಹೋಗ್ತಾರೆ. ಸೊ ಅದಕ್ಕೆ ಶೇಷ ಗರುಡ ಅಂತ ಹೇಳಿ ಇವರಿಬ್ಬರು ಕೂಡ ಡೈರೆಕ್ಟ್ ಆಗಿ ಅವರು ಮಾರ್ಗ ಶೇಷ ಮಾರ್ಗ ಗರುಡ ಮಾರ್ಗ ಅಂತ ಹೇಳಿ ಅವರ ಕೆಳಗಿನ ದೇವತೆಗಳೆಲ್ಲ ಅವರ ಒಳಗೆ ಶೇಷನವರಿಗೆ ಗರುಡ ಒಳಗೆ ಪ್ರವೇಶ ಮಾಡ್ತಾರೆ. ಶೇಷ ಗರುಡರು ಅವರು ಬ್ರಹ್ಮದೇವರ ಒಳಗೆ ಪ್ರವೇಶ ಮಾಡ್ತಾರೆ, ಬ್ರಹ್ಮದೇವರು ಮೋಕ್ಷ ಕರ್ಕೊಂಡು ಹೋಗ್ತಾರೆ. ಈ ವಿಧವಾಗಿ ಗರುಡ ದೇವರು ಅವರ ಪದವಿ ಬಹಳ ದೊಡ್ಡ ಪದವಿ, ಅದು ಇಂದ್ರಾದಿ ದೇವತೆಗಳಿಗೆ ಯೋಚನೆಗೂ ನಿಲ್ಲದೆ ಇರುವಂತಹ ಅಷ್ಟು ದೊಡ್ಡ ಪದವಿ ಅದನ್ನು. ಸೊ ವಿಷ್ಣೋ ವಾಹತ್ವಂ ಈ ದೃಶ್ಯ ಮಂದಿ ಶಕ್ರ ಮುಖ ದೇವಗಣೈ ಅಚಿಂತ್ಯಂ ಅಂತೇಳಿ ಅದು ಅದು ಪಡೆದಿದ್ದಾರೆ. ಕಥಂ ಆಪ, ಕಥಂ ವಿಷ್ಣೋ ವಾಹತ್ವಂ ಆಪ ಅಂತ ಹೇಳಿದರೆ, ಅದು ಯತ್ ಶ್ರೀ ಶ್ರೀ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯ ಯತ್ ಅಂದ್ರೆ ಯತ್ಯಾ ಆ ಲಕ್ಷ್ಮೀದೇವಿಯ ಅಪಾಂಗ ಲೇಷಂ, ಕಡೆಗಣ್ಣಿನ ನೋಟದ ಆ ಲೇಷ ಲೇಷ ಮಾತ್ರವನ್ನು ಆಶ್ರಿತ್ಯ ಆಶ್ರಯ ಮಾಡಿಕೊಂಡು ಅದರ ಪ್ರಭಾವದಿಂದ, ಆ ಲಕ್ಷ್ಮಿಯ ಕಡೆಗಣ್ಣ ನೋಟಿದ ಪ್ರಭಾವದಿಂದ ಗರುಡದೇವರು ಆ ವಿಷ್ಣುವಿನ ವಾಹತ್ವನ ವಾಹನ ಶಕ್ತಿಯನ್ನು ಪಡೆದಿದ್ದಾರೆ ಅಂತೇಳಿ. ಅಂತಹ ಶ್ರೀ ಯತ್ ಕಟಾಕ್ಷ, ಯಾವ ಭಗವಂತನ ಕಟಾಕ್ಷದಿಂದ ಬಲವತಿ ಬಲವನ್ನು ಪಡೆದಿದ್ದಾಳೆಯೋ ಅಂತಹ ಅಜಿತ ನಾಮಕ ಪರಮಾತ್ಮನಿಗೆ ನಮಸ್ಕಾರ ಅಂತೇಳಿ. ಅಂದ್ರೆ ಇದು ಹಾಗೆ, ನಾಗಾರಿಹಿ ಉಗ್ರ ಬಲ ಪೌರುಷ ಉತ್ತಮ ಜವಹ ಚಕ್ರಮುಖ ದೇವಗಣೈ ಅಚಿಂತ್ಯಂ ವಿಷ್ಣೋ ವಾಹತ್ವಂ ಯತ್ ಅಪಾಂಗಲೇಶಂ ಆಶ್ರಿತ್ಯ ಆಪ ಶ್ರೀಹಿ ಯತ್ ಕಟಾಕ್ಷ ಬಲವತಿ ಅಜಿತಂ ಅಜಿತಂ ನಮಾಮಿ ಅಂತೇಳಿ, ಅಂತಹ ಅಜಿತ ನಾಮಕ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅನ್ನೋದು ಅನ್ವಯ. ಸೊ ಈ ವಿಧವಾಗಿ ಅಂದ್ರೆ ಏನು, ಯಾವ ಲಕ್ಷ್ಮಿಯ ಕಡೆಗಣ್ಣ ನೋಟದ ಅನುಗ್ರಹದಿಂದ ಶತ್ರುವಾದಂತಹ
ಘೋರವಾದ ಬಲಪೌರುಷಗಳಿರುವಂತಹ ಉತ್ತಮವಾದ ವೇಗ ಇರುವಂತಹ ಗರುಡ ದೇವರು ಇಂದ್ರಾದಿ ದೇವತೆಗಳ ಯೋಚನೆಗೂ ನಿಲುಕದೇ ಇರುವಂತಹ ಆ ಭಗವಂತ ವಿಷ್ಣುವಿನ ವಾಹನವಾಗುವ ಸೌಭಾಗ್ಯವನ್ನು ಪಡೆದಿದ್ದಾನೋ ಅಂತಹ ಲಕ್ಷ್ಮಿಗೆ, ಶ್ರೀದೇವಿಗೆ, ಲಕ್ಷ್ಮಿಗೆ ಯಾವ ಅಜಿತನಾಮಕ ಪರಮಾತ್ಮನ ಕೃಪಾ ಕಟಾಕ್ಷದ ಬಲ ಇದೆಯೋ ಅಂತಹ ಅಜಿತನಾಮಕ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಇದರ ಅರ್ಥ. ಸೊ ನಾಗಾರಿ ಉಗ್ರ ಬಲ ಪೌರುಷ ಆಪ ವಿಷ್ಣೋ ಅಲ್ಲ ವಿಷ್ಣು ವಾಹತ್ವ, ವಿಷ್ಣೋ ವಾಹತ್ವ ಅನ್ನೋದು ಪ್ರಚಲಿತ ಪಾಠ, ವಿಷ್ಣು ವಾಹತ್ವ ಅನ್ನೋದು ಋಷಿಕೇಶ ದಿತ್ತರ ಪಾಠ. ವಿಷ್ಣು ವಾಹತ್ವ ಉತ್ತಮ ಜವಹ ಯತ್ ಅಪಾಂಗ ಲೇಶಂ ಆಶ್ರಿತ್ಯ ಚಕ್ರ ಮುಖ ದೇವ ಗಣೈ ಅಚಿಂತ್ಯಂ ಶ್ರೀ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಅನ್ನೋದು ಪದಚ್ಛೇದ ಅನ್ವಯ ನೋಡಿದ್ದೀವಿ. ಸೊ ಈ ವಿಧವಾಗಿ ಇದರ ಅರ್ಥ ಯಾವ ಲಕ್ಷ್ಮೀದೇವಿಯ ಕಡೆಗಣ್ಣ ನೋಟದ ಬಲದಿಂದ ಅತಿ ಭಯಂಕರವಾದಂತಹ ದೇಹಬಲ ಮತ್ತು ಪರಾಕ್ರಮ ಇರುವಂತಹ ಉತ್ತಮ ವೇಗ ಇರುವಂತಹ ಗರುಡ ದೇವರು ಇಂದ್ರ ಮುಂತಾದ ದೇವತೆಗಳ ಯೋಚನೆಗೆ ನಿಲಕರಿಸಿರುವಂತಹ ಭಗವಂತ ಭಗವಂತನ ವಾಹನವಾಗುವಂತಹ ಭಾಗ್ಯವನ್ನು ಪಡೆದಿದ್ದಾನೆಯೋ ಅಂತಹ ಲಕ್ಷ್ಮೀದೇವಿಗೆ ಯಾವ ಅಜಿತನಾಮಕ ಪರಮಾತ್ಮನ ಕೃಪಾ ಕಟಾಕ್ಷದ ಬಲ ಇದೆಯೋ ಅಂತಹ ಅಜಿತನಾಮಕ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಈ 8ನೇ ಶ್ಲೋಕದ ಅರ್ಥ. ಅದಾದ ಮೇಲೆ ಈ 9ನೇ ಶ್ಲೋಕ ಇಲ್ಲಿ ಹೇಳ್ತಾ ಇದ್ದಾರೆ. ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ ಸಾಕ್ಷಾತ್ ರಮಾ ಹರಿಮನ ಪ್ರಿಯಮುತ್ತಮಾರ್ಥಂ ಭಕ್ತ್ಯಾ ಪಠತ್ಯಜಿ ತಮಾತ್ಮನಿ ಸನ್ನಿಧಾಯ ಯಸ್ತೋತ್ರಮೇ ತದಭಿಯಾತಿ ತಯೋರಭೀಷ್ಟಂ ಅಂತೇಳಿ ಇದರ ಒಂದು ಫಲಸ್ತುತಿಯಂತೆ ಈ ಶ್ರೀಸ್ತುತಿಯನ್ನು ಪಠಿಸಿದರೆ ಏನು ಫಲ ಪಡೆಯಬಹುದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆನಂದ ತೀರ್ಥ ಮುನಿ ಸತ್ ಮುಖ ಪಂಕಜ ಉತ್ತಮ ಸಾಕ್ಷಾತ್ ರಮಾ ಹರಿ ಮನ ಪ್ರಿಯಂ ಉತ್ತಮ ಅರ್ಥಂ ಭಕ್ತ್ಯ ಪಠತಿ ಅಜಿತಂ ಆತ್ಮನಿ ಸನ್ನಿಧಾಯ ಯಹ ಸ್ತೋತ್ರಂ ಏತತ್ ಅಭಿಯಾದಿ ತಯೋ ಅಭೀಷ್ಟಂ ಅಂತೆ. ಅಂದರೆ ಇದು ಆನಂದ ತೀರ್ಥಮುನಿಗಳಂದ್ರೆ ಮಧ್ವಾಚಾರ್ಯರು ಅವರು ಈ ಸ್ತೋತ್ರವನ್ನು ಮಾಡಿದ್ದಾರೆ. ಸೊ ಆದ್ದರಿಂದ ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜ ಉತ್ತಮ. ಸೊ ಇದು ಅನ್ವಯ ಹಾಗೆ ಅಂತ ಹೇಳಿದ್ರೆ ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜ ಉತ್ತಮ್ ಮೊದಲು ಹಾಗೆ ಬರುತ್ತೆ. ಅದು ಏನು ಸಾಕ್ಷಾತ್ ರಮಾ ಹರಿ ಮನ ಪ್ರಿಯಂ ಉತ್ತಮಾರ್ಥಂ ಯಹ ಸ್ತೋತ್ರಂ ಏತತ್ ಅಜಿತಂ ಆತ್ಮನಿ ಸನ್ನಿಧಾಯ ಭಕ್ತ್ಯಾ ಪಠತಿ ತಯೋ ಅಭೀಷ್ಟಂ ಅಭಿಯಾತಿ ಅಂತೇಳಿ. ಅಂದರೆ ಯಾವ ಆನಂದ ತೀರ್ಥ ಮುನಿಗಳ ಉತ್ತಮವಾದಂತಹ ಮುಖ ಪದ್ಮದಿಂದ ಉದ್ಭವವಾಗಿ ಹೊರೆ ಹೊಮ್ಮಿದಂತಹ ಮುಖ್ಯವಾಗಿ ರಮಾ ನಾರಾಯಣರಿಬ್ಬರಿಗೂ ಕೂಡ ರಮಾ ಹರಿ ಮನಃ ಪ್ರಿಯಂ ಉತ್ತಮ. ಸೊ ಇಬ್ಬರಿಗೂ ರಮಾ ನಾರಾಯಣರ ಮನಸ್ಸಿಗೆ ಪ್ರಿಯವಾಗಿರುವಂತಹ ಸರ್ವ ಉತ್ತಮನಾದಂತಹ ಉತ್ತಮಾರ್ಥಂ ಸರ್ವೋತ್ತಮನಾದಂತಹ ಶ್ರೀ ಹರಿಯನ್ನು ಸ್ತೋತ್ರ ಮಾಡ್ತಾ ಇರುವಂತಹ ಈ ದಿವ್ಯ ಸ್ತೋತ್ರವನ್ನು ಅಜಿತನನ್ನು ಹೃದಯದಲ್ಲಿಟ್ಟುಕೊಂಡು ಅಜಿತಂ ಆತ್ಮನಿ ಸನ್ನಿಧಾಯ ಅಜಿತನಾಮಕ ಪರಮಾತ್ಮನನ್ನು ನಾವು ಹೃದಯದಲ್ಲಿ ಸ್ಮರಣೆ ಮಾಡ್ತಾ ಹೃದಯದಲ್ಲಿಟ್ಟುಕೊಂಡು ಭಕ್ತ್ಯಾ ಪಠತಿ ಭಕ್ತಿಯಿಂದ ಯಾರು ಯಹ ಪಠತಿ ಯಾರು ಓದ್ತಾರೋ ಯಾ ಭಕ್ತ್ಯಾ ಪಠತಿ ಯಾರು ಭಕ್ತಿಯಿಂದ ಓದ್ತಾರೋ ಪಠನೆ ಮಾಡ್ತಾರೋ ಅವರು ರಮಾ ನಾರಾಯಣರ ರಮಾ ಮಾಧವರ ಅನುಗ್ರಹದಿಂದ ಮನೋರಥವನ್ನು ಹೊಂದುತ್ತಾರೆ. ಅಭೀಷ್ಟ ಅಂದ್ರೆ ಮನಸ್ಸಿನಲ್ಲಿರುವ ಅಭಿಲಾಷೆ ಅಭೀಷ್ಟ ಅಭಿ ಇಷ್ಟ ಮನಸ್ಸಿ ಒಳಗೆ ಇರುವಂತಹ ಮನಸ್ಸಿಗೆ ಇರುವಂತಹ ಇಚ್ಛೆ ಯಾವುದಿದೆ ಅಭೀಷ್ಟ. ಸೊ ಮನದ ಅಭಿಲಾಷೆ ಮನೋರಥ ಅದನ್ನು ತಯೋಹೋ ಸ್ತೋತ್ರಂ. ಇದು ಅವರಿಬ್ಬರ ಸ್ತೋತ್ರ, ರಮಾ ಮಾಧವರ ಸ್ತೋತ್ರ ಇದು. ಸೊ ಆ ಹರಿಯನ್ನು ಕೊಂಡಾಡುವಂತಹದ್ದು ತಯೋಹೋ ಸ್ತೋತ್ರಂ, ಇದು ಲಕ್ಷ್ಮೀನಾರಾಯಣರಿಬ್ಬರನ್ನು ಸ್ತೋತ್ರ ಮಾಡುವಂತಹದ್ದು. ಅದಂತಹ ಸ್ತೋತ್ರವನ್ನು ತಯೋಹೋ ಸ್ತೋತ್ರಂ ಯಹ ಪಠತಿ ಏತತ್ ಸ್ತೋತ್ರಂ, ಇಂತಹ ಸ್ತೋತ್ರ ಏತತ್ ಸ್ತೋತ್ರಂ, ಈ ಸ್ತೋತ್ರವನ್ನು ಯಾರು ಓದ್ತಾರೋ ಅವರಿಗೆ ಅಭೀಷ್ಟಂ ಭವತಿ, ಅಭೀಷ್ಟ ಆಗತ್ತೆ, ಮನೋರಥವನ್ನು ಹೊಂದುತ್ತಾನೆ ಅಂತೇಳಿ. ಯಹ ಸ್ತೋತ್ರಂ ಏತತ್ ಅಭೀಷ್ಟಂ ಅಭಿಯಾತಿ, ಅಭೀಷ್ಟವನ್ನು ಪಡೆಯುತ್ತಾನೆ, ಅಭಿಯಾತಿ ಅಂದ್ರೆ ಹೊಂದುತ್ತಾನೆ. ಸೊ ತಯೋಹ ಸ್ತೋತ್ರಂ, ತಯೋಹ ಅಭಿಷ್ಟಂ ಅಂತಲ್ಲ, ತಯೋಹ ಅಭಿಷ್ಟಂ ಅಂತ ಬರುತ್ತೆ ನಾವು ಅನ್ವಯ ಮಾಡಿಕೊಳ್ಳುವಾಗ. ತಯೋಹ ಸ್ತೋತ್ರಂ ಇಬ್ಬರ, ತಯೋಹ ಅನ್ನೋದು ದ್ವಿವಚನದಲ್ಲಿದೆ, ಯಹ ಅನ್ನೋದು ಓದುವವನು, ಯಾರಾದರೆ ಓದ್ತಾನೋ ಅವರಿಬ್ಬರ ಅಭೀಷ್ಟ ಅಂದ್ರೆ ಅರ್ಥವಿಲ್ಲ ಮಾತು. ಸೊ ಯಾರಾದ್ರೆ ಓದ್ತಾನೋ ಅವನ ಅಭೀಷ್ಟ. ತಯೋಹ ಸ್ತೋತ್ರಂ, ಸೊ ತಯೋಹ ಅನ್ನೋದು ನಾವು ಸ್ತೋತ್ರಕ್ಕೆ ಆ ಲಕ್ಷ್ಮೀನಾರಾಯಣರು ಇಬ್ಬರು, ತಯೋಹ ಅಂದ್ರೆ ಅವರಿಬ್ಬರ, ಅವರಿಬ್ಬರ ಅಂದ್ರೆ ಆ ಲಕ್ಷ್ಮೀನಾರಾಯಣರ ಸ್ತೋತ್ರವಾಗಿದೆ ಇದು. ಆ ಲಕ್ಷ್ಮೀನಾರಾಯಣರಿಬ್ಬರ ಮನಸ್ಸಿಗೆ ಪ್ರಿಯವಾಗಿರುವಂತಹದ್ದು, ಸರ್ವೋತ್ತಮನಾದ ಪರಮಾತ್ಮನನ್ನು ಮುಖ್ಯವಾಗಿ ಕೊಂಡಾಡ್ತಾ ಇದೆ, ಆಮೇಲೆ ಲಕ್ಷ್ಮಿಯನ್ನು ಕೊಂಡಾಡ್ತಾ ಇದೆ. ಅದನ್ನು ನಾವು ಓದುವಾಗ ಅಜಿತಂ ಆತ್ಮನಿ ಸನ್ನಿಧಾಯ, ಅಜಿತನಾಮಕ ಪರಮಾತ್ಮನನ್ನು ನಮ್ಮ ಮನಸ್ಸಿನಲ್ಲಿ ಸಮ್ಯಕ್ ನಿಧಾಯ, ಚೆನ್ನಾಗಿ ಸ್ಥಿರವಾಗಿರುವಂತೆ ಧ್ಯಾನ ಮಾಡ್ತಾ ಈ ಸ್ತೋತ್ರವನ್ನು ಓದಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಅನ್ವಯ ಮಾಡಿಕೊಳ್ಳುವಾಗ ನಾವು ಹೇಗೆ ಮಾಡಬೇಕಂತ ಹೇಳಿದರೆ, ಇದು ಯಹ ಯಾರಾದರೆ ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ತಮ್ ಸಾಕ್ಷಾತ್ ರಮಾ ಹರಿ ಮನಃ ಪ್ರಿಯಂ ಉತ್ತಮಾರ್ಥಂ ತಯೋಹ ಸ್ತೋತ್ರಂ ಅಜಿತಂ ಆತ್ಮನಿ ಸನ್ನಿಧಾಯ ಭಕ್ತ್ಯಾ ಪಠತಿ. ಅದು ಸಹ ಅಂತ ಮಳ್ಳಿ ಬ್ರಾಕೆಟ್ ಅಲ್ಲಿ ಹಾಕೊಂಡು, ಸಹ ಅಂತವನು ಅಭೀಷ್ಟಂ ಅಭಿಯಾತಿ, ಅಭೀಷ್ಟವನ್ನು ಪಡೆತಾನೆ, ಇದು ಅನ್ವಯ. ಸೊ ಈ ವಿಧವಾಗಿ ಆ ಇದನ್ನು ಒಂದು ವಿಧವಾದ ಫಲಸ್ತುತಿ ಅಂತ ಇರುವಂತಹದ್ದು ಶ್ಲೋಕ. ಸೊ ಈ ಮಧ್ವಾಚಾರ್ಯರ ಮುಖ ಕಮಲದಿಂದ ಹೊರಹೊಮ್ಮಿದಿರುವಂತಹ ಆ ಲಕ್ಷ್ಮೀನಾರಾಯಣರ ಸ್ತೋತ್ರ ರೂಪಕವಾಗಿರುವಂತಹ ಇದನ್ನು, ಈ ಸ್ತೋತ್ರವನ್ನು ಯಾರಾದರೆ ಭಕ್ತಿಯಿಂದ ಪಠನೆ ಮಾಡ್ತಾರೋ ಅವರಿಗೆ ಅವರ ಅಭೀಷ್ಟಗಳು ಮನೋರಥಗಳು ಪೂರ್ತಿಯಾಗಿ ಭಗವಂತ ಅನುಗ್ರಹ ಮಾಡ್ತಾನೆ, ಭಗವಂತನ ಅನುಗ್ರಹ ಸಿಗತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಲವು ವಿಶೇಷಾಂಶಗಳು ಏನಂತ ಹೇಳಿದ್ರೆ, ಈ ಭಾವನೆ ಈ ವಿಧವಾಗಿ ಲಕ್ಷ್ಮಿಯ ಕಟಾಕ್ಷ ಬಲದಿಂದ ದೇವತೆಗಳಿಗೆಲ್ಲರಿಗೂ ಎಲ್ಲವೂ ಉಂಟಾಗಿದೆ, ಅಂತಹ ಲಕ್ಷ್ಮಿ ಭಗವಂತನ ಕಟಾಕ್ಷ ಬಲದಿಂದ ಬಂದಿದ್ದಾರಂತ ಮಧ್ವಾಚಾರ್ಯರು ಈ ಸ್ತೋತ್ರವನ್ನು ಮಾಡಿದ್ದಾರಲ್ಲವಾ, ಸುಂದರವಾಗಿಯೇ ಇದೆ. ಆದರೆ ಇದಕ್ಕೆ ನಮಗೆ ಏನಾದರೂ ಸಪೋರ್ಟಿಂಗ್ ಸ್ಟೇಟ್ಮೆಂಟ್ಸ್ ಎಲ್ಲಾದರೂ ಪುರಾಣಗಳಲ್ಲೇ ಆದ್ರೆ ಇದಕ್ಕೆ ನಮಗೆ ಸಪೋರ್ಟಿಂಗ್ ಸ್ಟೇಟ್ಮೆಂಟ್ ಸಿಗತ್ತಾ ಅಂತ ಹೇಳಿದ್ರೆ, ನಿಶ್ಚಯವಾಗಿ ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ, ಬ್ರಹ್ಮಾದಯೋ ಯದಪಾಂಗ ಮೋಕ್ಷ ಕಾಮ ಯಥೋಕ್ತ ವಿಧಿನ ಭಗವತ್ ಪ್ರಪನ್ನಾ ಸಾ ಶ್ರೀಹಿ ಸ್ವವಾಸಂ ಅರವಿಂದವನಂ ವಿಹಾಯ ಯತ್ಪಾದ ಸೌಭಗಮಲಂ ಭಜತೇನು ರಕ್ತ ಅಂತ ಹೇಳಿ. ಆ ಲಕ್ಷ್ಮೀದೇವಿ ಏನ್ ಮಾಡಿದ್ದಾಳಂದ್ರೆ, ಬ್ರಹ್ಮಾದಿ ದೇವತೆಗಳು ಯಾವ ಲಕ್ಷ್ಮಿಯ ಕಡೆಗಣ್ಣ ನೋಟದ ಅನುಗ್ರಹವನ್ನು ಬಯಸುತ್ತಾ ಭಗವಂತನಲ್ಲಿ ಶರಣಾಗಿದ್ದಾರೋ ಅಂತಹ ಲಕ್ಷ್ಮೀದೇವಿ ಏನು ಮಾಡಿದ್ದಾಳೆ, ಸಾ ಶ್ರೀಹಿ ಇಲ್ಲಿ ಬ್ರಹ್ಮಾದಯ ಯತ್ ಅಪಾಂಗ ಮೋಕ್ಷ ಕಾಮಾ ಯಥಾ ಉಕ್ತ ವಿಧಿನ ಭಗವತ್ ಪ್ರಪನ್ನಾ. ಲಕ್ಷ್ಮಿಯ ಮೂಲಕವಾಗಿ ಲಕ್ಷ್ಮಿಗೂ ಎರಗಿ, ಲಕ್ಷ್ಮಿಯ ಮೂಲಕವಾಗಿ ಭಗವಂತನಿಗೂ ಎರಗಿದ್ದಾರೆ, ಪಾದಗೈವ ಎರಗಿದ್ದಾರೆ. ಅಂತಹ ಲಕ್ಷ್ಮೀದೇವಿ ಆ ಕಟಾಕ್ಷ ಬಲದಿಂದ ಬ್ರಹ್ಮಾದಿ ದೇವತೆಗಳಿಗೆ ಶಕ್ತಿ ಕೊಡುವಂತಹ ಲಕ್ಷ್ಮೀದೇವಿ ಸಾ ಶ್ರೀಹಿ, ಆ ಲಕ್ಷ್ಮೀದೇವಿ ಸ್ವವಾಸಂ ಅರವಿಂದವನಂ ವಿಹಾಯ, ತನ್ನ ನೆಲೆಯಾಗಿರುವಂತಹ ಕಮಲದ ವನ ಅದನ್ನು ಬಿಟ್ಟು, ಅಂದ್ರೆ ಕಮಲಗಳನ್ನೆಲ್ಲ ಬಿಟ್ಟುಬಿಟ್ಟು ಕಮಲದಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ ಹೇಳಿ ಸ್ಪೆಷಲ್, ಆ ಕಮಲಗಳಲ್ಲಿರುವ ಲಕ್ಷ್ಮೀದೇವಿ ಆ ಕಮಲಗಳನ್ನು ಬಿಟ್ಟುಬಿಟ್ಟು ಭಗವಂತನ ಪಾದ ಕಮಲಗಳಿಗೆ ಅನುರಕ್ತಳಾಗಿದ್ದಾಳೆ ಅಂತ ಹೇಳಿ, ಅಂದ್ರೆ ಪಾದ ಕಮಲದ ಸೌಂದರ್ಯವನ್ನು ಚೆನ್ನಾಗಿ ಆಸ್ವಾದನ ಮಾಡ್ತಾ ಇದ್ದಾಳೆ ಅನ್ನುವ ಈ ಸ್ತೋತ್ರ ಭಾಗವತದಲ್ಲಿ ಬರುವಂತಹದ್ದು. ಸಾ ಶ್ರೀ ಸ್ವವಾಸಂ ಅರವಿಂದ ವನಂ ವಿಹಾಯ, ಅರವಿಂದ ವನವನ್ನು ವಿಹಾಯ ಬಿಟ್ಟು
ಯತ್ ಪಾದ ಯಾವ ಭಗವಂತನ ಪಾದ ಸೌಭಗಂ ಅಲಂ ಭಜತೆ ನು ರಕ್ತ. ಅನುರಕ್ತಿಯಿಂದ ರಕ್ತಳಾಗಿ, ಅನುರಕ್ತ ಅಂದ್ರೆ ಅಟ್ರಾಕ್ಟೆಡ್ ಆಗಿ, ಸೊ ಶ್ರೀಹರಿಯ ಪಾದಕಮಲದ ಸೌಂದರ್ಯವನ್ನು ಅದಕ್ಕೆ ಅಟ್ರಾಕ್ಟ್ ಆಗಿದ್ದಾಳೆ, ಅದಕ್ಕೆ ಅನುರಕ್ತಳಾಗಿದ್ದಾಳೆ. ಅಂತಹ ಲಕ್ಷ್ಮೀ ದೇವಿ ಆ ಭಗವಂತನನ್ನ ಪಾದಕಮಲಗಳನ್ನು ಸೇವೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಭಾಗವತದಲ್ಲಿ ಬರುವಂತಹ ವಚನ. ಅದೇ ವಿಧವಾಗಿ ಇನ್ನೊಂದು ವಚನ ಕೂಡ ಬರುತ್ತೆ ಭಾಗವತದಲ್ಲಿ, ಋತೇ ಭವತ್ ಪದಪರಾಯಣಂ, ಇಲ್ಲ ಋತೇ ಭವತ್ ಪಾದಪರಾಯಣಂ ನ ಮಾಂ ವಿದಂತಿ ಅಹಂ ತ್ವತ್ ಹೃದಯ ಯಥೋ ಅಜಿತ ಅಂತೇಳಿ ಭಾಗವತದಲ್ಲಿ ಬರುವಂತಹ ಮಾತು ಲಕ್ಷ್ಮೀ ದೇವಿ ಹೇಳ್ತಾಳೆ. ಅಜಿತ, ನಿನ್ನ ಪಾದದಲ್ಲಿ ಮೊರೆ ಇಡದೆ ನನ್ನನ್ನು ಯಾರೂ ತಿಳಿಯಲಕ್ಕಾಗೋದಿಲ್ಲ. ನನ್ನ ಮನಸ್ಸು ನಿನ್ನಲ್ಲೇ ನೆಲೆಸಿದೆ, ಆದ್ದರಿಂದ ನಿನ್ನನ್ನು ನನ್ನ ಹತ್ರ ಯಾರಾದ್ರೂ ಬಂದು ನಿನ್ನ ಬಿಟ್ಟು ನನ್ನ ಹತ್ರ ಬರ್ತಿದ್ರೆ ಅವ್ರಿಗೆ ಏನು ಸಿಗೋದಿಲ್ಲ. ಲಕ್ಷ್ಮೀ ಸಹಿತ ನಾರಾಯಣನ ಮಾಡ್ಬೇಕು, ಕೇವಲ ಲಕ್ಷ್ಮಿಯ ಪೂಜೆ ಮಾಡಿದ್ರೆ ದೇವರು ಒಲ್ಲೋದಿಲ್ಲ. ಕೇವಲ ದೇವ್ರ ಪೂಜೆನೂ ಅಲ್ಲ, ಸರ್ವೋತ್ತಮನ ಅಂತ ಹೇಳಿ ಭಗವಂತನನ್ನು, ಆ ಭಗವಂತನ ಪತ್ನಿಯಾಗಿದ್ದಾಳೆ ನಿತ್ಯ ಅವಿಯೋಗಿನಿ ನಿತ್ಯ ಮುಕ್ತಳಾದ ಲಕ್ಷ್ಮೀ ದೇವಿ, ಅವನ ಅನುಗ್ರಹಕ್ಕೆ ಪಾತ್ರಳಾಗಿದ್ದಾಳೆ ಅಂತ ಹೇಳಿ ಲಕ್ಷ್ಮೀ ದೇವಿಯನ್ನು ಯಾರಾದರೆ ಇಬ್ಬರನ್ನು ಈ ವಿಧವಾಗಿ ತಾರತಮ್ಯಾನುಸಾರವಾಗಿ ಸ್ತೋತ್ರ ಮಾಡ್ತಾರೋ ಅವರಿಗೆ ಎಲ್ಲ ಒಳ್ಳೇದಾಗುತ್ತೆ. ಇಲ್ಲ ಅಂದ್ರೆ ಲಕ್ಷ್ಮಿಯು ಒಪ್ಪೋದಿಲ್ಲ, ಕೇವಲ ಲಕ್ಷ್ಮಿಯ ಪೂಜೆ ಮಾಡ್ತೀವಿ ಅಂದ್ರೆ ಲಕ್ಷ್ಮಿ ಒಪ್ಪೋದಿಲ್ಲ ಅಂತೇಳಿ ಈ ಭಾಗವತದಲ್ಲಿ ಇನ್ನೊಂದು ಕಡೆ ಬರುವಂತಹ ವಚನ. ಈ ವಿಧವಾಗಿ ಲಕ್ಷ್ಮೀನಾರಾಯಣರ ಇಬ್ಬರ ಮಹಿಮೆಯನ್ನು ತಿಳಿದು ಸರ್ವೋತ್ತಮನಾದವನು ಭಗವಂತ, ಆ ಭಗವಂತನ ಪಾದಕಮಲಗಳಿಗೆ ಲಕ್ಷ್ಮೀ ಎರಗಿದ್ದಾಳೆ. ಆ ಲಕ್ಷ್ಮಿಯ ಅನುಗ್ರಹ ಎಲ್ಲರೂ ಪಡೆಯುವ ಲಕ್ಷ್ಮಿ ಮೂಲಕವಾಗಿ ಭಗವಂತ ಅನುಗ್ರಹ ಪಡೆಯಬೇಕೇ ಹೊರತು ಲಕ್ಷ್ಮಿಯನ್ನು ಬಿಟ್ಟು ಬಾಡ್ತೀವಿ ಅಂತ ಹೇಳಿದ್ರೆ ಆಗುವುದಿಲ್ಲ. ಅಂತಹ ಲಕ್ಷ್ಮೀ ದೇವಿಯ ಸ್ತೋತ್ರವನ್ನು ಇಲ್ಲಿ ಮಾಡ್ತಾ ಆ ಲಕ್ಷ್ಮಿಗಿಂತಲೂ ಆ ಲಕ್ಷ್ಮಿಯಿಂದಲೂ ಪೂಜಿತನಾಗಿರುವಂತಹ ಆ ಲಕ್ಷ್ಮಿಗೂ ಅನುಗ್ರಹವನ್ನು ಬಲವನ್ನು ಪ್ರಸಾದಿಸುವಂತಹ ಆ ಭಗವಂತನ ಕರುಣಾಘಟಾಕ್ಷ ಎಷ್ಟು ದೊಡ್ಡದು ಅಂತ ಹೇಳ್ತಾ ಅಜಿತನಾಮಕ ಪರಮಾತ್ಮನನ್ನು ಮುಖ್ಯವಾಗಿ ಸ್ತೋತ್ರ ಮಾಡುವಂತಹ ಈ ಸ್ತೋತ್ರ ಇಲ್ಲಿಗೆ ಮುಕ್ತಾಯ ಆಯಿತು. ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೆಕ್ಸ್ಟ್ ಸ್ತೋತ್ರ ಶುರು ಮಾಡೋಣ. ಅಲ್ಲಿವರೆಗೂ ಎಲ್ಲರೂ ನಮಸ್ಕಾರ. ಶ್ರೀ ಕೃಷ್ಣಾರ್ಪಣ ಮಸ್ತು. ಕಾಯನವಾದ ಮನಸ್ಸೇಂದಿ ಇರುವ ಬುದ್ಧಿಯಾತ್ಮನವ ಅನ್ಸು ಸ್ವಭಾವಂ ಕರೋಮಿ ಶ್ರೀ ಕಲಂ ಬರಸ್ಮೈ ಶ್ರೀಮನ್ನಾರಾಯಣೇ ಸತ್ಯ ಶ್ರೀ ಕೃಷ್ಣಾರ್ಪಣ ಮಸ್ತು.